भंगरहितम् अजडम् यमुनं सदा आनन्दतीर्थमतुलं भजे तापत्रयापहम् मिथ्या सिद्धांत दुध्वांत विध्वंसन विचक्षण जयतीर्थाख्यतनिर्भासतां नो हृदंबरे अत्यकल्पितकल्पोऽयं प्रत्यत्यकृतकेसरी व्यासतीर्थ गुरुर्भूयाद् अस्मदिष्टात सिद्धये तपोविद्याविरक्त्यादि सद्गुणौघाकरानां वाजराजगुरून् वन्दे हयग्रीवदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्द्रियवरेन्दवे श्रीराघवेन्द्रगुरवे नमोऽत्यन्ते याळवे आपादमणिपर्यन्तं गुरूणामाक्षं स्मरेत् येन विघ्नाः प्रणश्यन्ति सिद्धिं च मनोरथाः हरिः ओं श्रीगुरुभ्यो नमः. ನಾವು ವಾದಿರಾಜ ಸ್ವಾಮಿಗಳು ಮಾಡಿರುವಂತಹ ಯುಕ್ತಿ ಮಲ್ಲಿಕೆಯಲ್ಲಿ ಗುಣಸೌರಭ ಅದನ್ನು ನೋಡ್ತಾ ಬಂದಿದ್ದೀವಿ. ವೇದಗಳ ನಿತ್ಯತ್ವ ಅಪೌರುಷೇಯತ್ವದ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಈ ಇದು ಏನಂದರೆ ಆ ನಿತ್ಯತ್ವ ಅಪೌರುಷೇಯತ್ವಕ್ಕೆ ಭಂಗ ತರುವ ವಚನಗಳು ಯಾವುದು ಸರಿ ಇಲ್ಲ ಅಂತ ಹೇಳೋದು. ಇದು ಡೈರೆಕ್ಟಾಗಿ ಅದನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದಲ್ಲ. ಅದನ್ನು ವಿಷ್ಣುತ್ವ ನಿರ್ಣಯದಲ್ಲಿ ಆಚಾರ್ಯರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅದಕ್ಕೆ ಯಾವ ಯಾವ ಆಕ್ಷೇಪಗಳು ಬರುತ್ತೆ ಅನ್ನುವುದನ್ನು ವಾದಿರಾಜ ಸ್ವಾಮಿಗಳವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದಂತೆ ಈಗ ನೀವು ಯಾರೂ ಮಾಡಲಿಲ್ಲ ಅಂತ ಹೇಳುವುದ ಮೂಲಕವಾಗಿ ಅದು ಸರಿಯಾಗಿರಬೇಕು ಅಂತ ಹೇಳಿದರೆ ಪಿಪೀಲಿಕಾ ಲಿಪಿ ಅಂಥೇಳಿ ತೋಣ ಅದೇ ಇರುವುಗಳೆಲ್ಲ ಏನೋ ಒಂದು ಬರೆಯತ್ತೆ. ಅದು ಏನು ಬರಿತಾ ಇದೆ ಅದಕ್ಕೂ ಜ್ಞಾನವಿಲ್ಲ. ಯಾವ ಜ್ಞಾನವಿಲ್ಲ, ಅಜ್ಞಾನ ಇರುವಂತಹ ಅಜ್ಞವ ಅಂದರೆ ಜ್ಞಾನವಿಲ್ಲದೇ ಇರುವಂತಹ ಇರುವುಗಳು, ಇರುವುಗಳ ಗುಂಪು, ಎಲ್ಲ ಇರುವುಗಳು ಸೇರಿ ಎಲ್ಲ ಓಡಾಡಿದರೆ, ಒಂದು ಹಿಟ್ಟಿನಲ್ಲಿ ಓಡಾಡಿದ್ರೆ ಎಲ್ಲ ಒಂದು ಅಕ್ಷರಗಳು ಒಂದು ಲಿಪಿ ತರಹ ಬರುತ್ತೆ. ಅಂತಹ ಪಿಪೀಲಿಕಾ ಲಿಪಿ ಅದು ಯಾರೂ ಮಾಡಲಿಲ್ಲ ಆದ್ದರಿಂದ ಅದು ಪ್ರಮಾಣವಾಗತ್ತಾ ಅಂತ ಹೇಳಿದರೆ ಅದಕ್ಕೆ ಬಾದಾಮಿಗಳು ಹೇಳ್ತಾರೆ ಪಿಪೀಲಿಕಾ ಲಿಪಿ ಆದರೂ ಕೂಡ ಅದು ರೈಟ್ ಇರ್ಬೋದು ರಾಂಗ್ ಇರ್ಬೋದು ಅನ್ನೋದು ಇದೆ. ಆದರೆ ಆ ವಿಷಯವನ್ನು ತಗೊಂಡಾಗ ಅದಕ್ಕೆ ಯಾವ ಬಾಧೆಯೂ ಇಲ್ಲ ಅಂತ ಹೇಳಿದರೆ ಅದು ಪ್ರಮಾಣವೇ. ಇರುವು ಬರೆದಿದೆ ಅಂತ ಬರೆದ ಮಾತ್ರಕ್ಕೆ ಶಿರಸ್ಕ ಯಾವ ಇರುವು ಏನು ಗೊತ್ತಿಲ್ಲರಿ ಅಜ್ಞಾನ, ಆದ್ದರಿಂದ ತಪ್ಪಿರಬೇಕು ಅಂತ ಹೇಳಲಿಕ್ಕಾಗೋದಿಲ್ಲ. ಏನೋ ಒಂದು ಅಯಾಚಿತವಾಗಿ ಅನ್ಕೊಳ್ಳದೆ ಯಾವುದೋ ಒಂದು ಲಿಪಿನಲ್ಲಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಬಂದರೆ ಆ ಸ್ಟೇಟ್ಮೆಂಟ್ ಸರಿಯಾ ಇಲ್ಲವಾ ಅಂತ ನೋಡ್ರಿ ಅಷ್ಟೆ. ದೆನ್ ಏ ಇರುವು ಬರೆದಿದ್ದಾದರೂ ಕೂಡ ಅಜ್ಞಾನವಿದ್ದರೂ ಕೂಡ ಸರಿಯಾಗಿ ಇದಲ್ವಾ, ಇದನ್ನು ಆಶ್ಚರ್ಯ, ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಅಂತ ನಾವು ಅಷ್ಟೇ ಸರ್ಪ್ರೈಸ್ ಆಗ್ಬೋದು ಅಷ್ಟೇ ಹೊರತು ಏಯ್ ಅದು ಬರೆದಿದ್ದಕ್ಕೆ ತಪ್ಪು ಅಂತ ಹೇಳೋದಿಲ್ಲ. ಆದ್ದರಿಂದ ಯಾವುದೇ ಒಂದು ಬಾಧೆ ಆ ಪ್ರಮಾಣ ಬಾಧೆ ಅಂದರೆ ಅಬ್ಜೆಕ್ಷನ್ ಅಬ್ಸ್ಟ್ರಕ್ಷನ್ ಏನಾದರೂ ಇದೆಯೋ ಇಲ್ಲವೋ ಅಂತ ನಾವು ನೋಡಬೇಕು. ಕೆಲವು ಸಂದರ್ಭಗಳಲ್ಲಿ ಬಾಧೆ ಇರ್ಬೋದು, ಕೆಲವು ಸಂದರ್ಭ ಬಾಧೆ ಇಲ್ಲದೆ ಇರ್ಬೋದು. ಅದರ ಮೂಲಕವಾಗಿ ನಾವು ನಿರ್ಣಯ ಮಾಡಬೇಕೇ ಹೊರತು ಬೇರೆ ಇರುವಿಗೆ ಜ್ಞಾನವಿಲ್ಲ ಆದ್ದರಿಂದ ಅಂತೇಳಿ ಹಾಗೆ ವಾದ ಮಾಡೋಕ್ಕಾಗೋದಿಲ್ಲ ಅನ್ನೋದು ಹೇಳಿದ್ದಾರೆ. ಅದಕ್ಕೆ ಕಿಂಚ ಸ್ವವ್ಯಾಪ್ತ ವರ್ಣಾನ ಲಿಪಿ ಸಾಹಿ ಅನುಮಾಪಿಕ ವಾಕ್ಯಂ ತೈಹಿ ಕುರುತೆ ತಜ್ಞ ತತಃ ಪುಂವಾಕ್ಯಮೇವ ತತ್ ಅಂಥೇಳಿ ಈ ಒಂದು ಲಿಪಿಗಳು ಒಂದು ಬಂತು ಅಂತ ಹೇಳಿದರೂ ಕೂಡ ಅದು ಇಂಟರ್ಪ್ರೆಟ್ ಮಾಡುವವರು ಅಂದರೆ ಆ ಪಿಪೀಲಿಕಾ ಲಿಪಿಯನ್ನು ಇಂಟರ್ಪ್ರೆಟ್ ಮಾಡುವವರು ಒಂದು ಪುರುಷರು, ಸಮ್ ಪೀಪಲ್ ಓನ್ಲಿ ಇಂಟರ್ಪ್ರೆಟ್. ಆ ಲಿಪಿ ತಿಳಿದವನು, ಆ ಲಿಪಿಯ ಅರ್ಥ ತಿಳಿದವನು ಅವನೇ ಇಂಟರ್ಪ್ರೆಟ್ ಮಾಡ್ತಾನೆ. ಆದ್ದರಿಂದ ಅಲ್ಲಿ ಆ ಪುರುಷದ ಇಂಟರ್ಫಿರೆನ್ಸ್ ಒಂದು ಹ್ಯಾಂಡ್ ಇದೆ ಅಲ್ಲಿ, ಅವನು ಮಾಡೋದಿದೆ. ಆದ್ದರಿಂದ ಲಿಪಿಕಾರಕ ದೋಷೇನ ದುರ್ಲಿಪ್ಯ ದುಷ್ಟವರ್ಣದೀಹಿ ತೇನ ಅಯೋಗ್ಯಾರ್ಥಕಂ ವಾಕ್ಯಂ ತತಃ ಚ ಅಮಾನತಾ ಕ್ವಚಿತ್ ಅಂಥೇಳಿ ಕೆಲವು ಸಂದರ್ಭಗಳಲ್ಲಿ ಅದು ಪ್ರಮಾಣವಾಗದೇ ಇರೋದು ಇದೆಲ್ಲ ಬಂತು ಅಂತ ಹೇಳಿದರೆ ಅದು ಬೇರೆ ಕಾರಣಗಳಿಂದ ಬರುತ್ತು. ಆದರೆ ಇಲ್ಲಿ ವೇದಗಳಾಗಲಿ ಯಾವುದೇ ಒಂದು ವಾಕ್ಯ ತಗೊಂಡಾಗ ಅದು ಪುರುಷ ನಿರ್ಮಿತವಾದರೆ ಪುರುಷ ದೋಷ ಬರುತ್ತೆ ಅನ್ನೋ ಒಂದು ಪ್ರಸಂಗ ಇದೆ. ಅಂದರೆ ಪುರುಷನೇ ಯೋಗ್ಯನಾದವನು ಆಗದೇ ಇದ್ದರೆ ಆವಾಗ ಅದು ಪ್ರಮಾಣವಾಗದೇ ಇರೋದು ಕಾಣುತ್ತೆ. ಯಾರು ಹೇಳ್ತಾನೆ ಅವನು ಅಯೋಗ್ಯನಾದವನು, ಅಯೋಗ್ಯ ಹೇಳಿದ ಅಯೋಗ್ಯ ಹೇಳಿದ ನಾವು ತಿರಸ್ಕಾರ ಮಾಡೋದಿಲ್ಲ. ದೋಷ ಬಂದಾಗ ನಾವು ನೋಡ್ತೀವೋ ಈ ದೋಷ ಇದೆ, ಯಾಕಂದ್ರೆ ಅವನು ಅಯೋಗ್ಯ ಆದ್ದರಿಂದ ದೋಷ ಇದೆ. ವಿ ಗಿವ್ ದ ರೀಸನ್ ಆ ವಾಕ್ಯಗಳ ದೋಷ ಅದೋಷಗಳ ನಿರ್ಣಯ ಆದ ಮೇಲೆ ದೋಷ ಇದೆ ಅಂತ ಹೇಳಿದಾಗ ನಾವು ಹೇಳಿದ್ವಿ ಇದಕ್ಕೆ ಕಾರಣ ಯಾಕಂದ್ರೆ ಹೇಳಿದವನಲ್ಲಿ ದೋಷ ಇದೆ, ಅದಕ್ಕೆ ದೋಷ ಇದೆ ಅಂತ ವಿ ನ್ಯಾಚುರಲಿ ಕನ್ಕ್ಲೂಡ್ ದಟ್. ಆದ್ದರಿಂದ ದೋಷ ಇರುವ ಮನುಷ್ಯ ಹೇಳಿದರೆ ಅಂದ್ರೆ ಅವನಿಗೆ ದೋಷ ಬುದ್ಧಿ ಇದ್ದರೆ ಅದು ದೋಷವಾಗುತ್ತೆ. ಆದ್ದರಿಂದ ಈ ವಿಧವಾಗಿ ಲಿಪಿಕಾರಕ ದೋಷೇನ ದುರ್ಲಿಪಿಯ ದುಷ್ಟವನ ಒಂದು ಕೆಟ್ಟ ಲಿಪಿಯಾಗಲಿ ಕೆಟ್ಟ ಅಕ್ಷರಗಳಾಗಲಿ ಆ ಬರೆದವನಲ್ಲಿ ದೋಷ ಇದ್ದರೆ ದೋಷ ಬರುತ್ತೆ. ಇರಿವಿನಲ್ಲಿ ಇರುವ ದೋಷ ಅಂತ ಅದರಿಂದ ಅಜ್ಞಾನ ದೋಷ ಇದೆ ಅಷ್ಟೇ ಅಷ್ಟೇ ಹೊರತು ಅದರಿಂದ ಅದು ಪ್ರಮಾಣ ಆಗಬಹುದು ಆಗದೇ ಇರಬಹುದು. ಬಟ್ ಯು ಜಡ್ಜ್ ಇಟ್ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್, ಅಲ್ಲಿ ಹೇಳಿದ ವಿಷಯದ ಮೇಲೆ ನೀವು ಜಡ್ಜ್ ಮಾಡ್ತೀರಾ, ಯಾರು ಮಾಡಿದ್ದಾರೆ ಅನ್ನೋದು ಹೇಳೋದಿಲ್ಲ ಅಂತ ಹೇಳಿ ಅದು ಹೇಳಿದ ಮೇಲೆ ಇಲ್ಲಿ ಒಂದು ಇನ್ನೊಂದು ವಿಷಯವನ್ನು ತಗೊಂಡು ಬರ್ತಾ ಇದ್ದಾರೆ. ಅನಾದಿತ ಅನಾದಿತಸ್ತು, ಇದು 105ನೇ ಪದ್ಯ ಅಲ್ಲಿ ಹೇಳುವಂತಹದ್ದು. ಅಲ್ಲಿ ಹೇಳ್ತಾ ಇದ್ದಾರೆ, ಅನಾದಿತಸ್ತು ಯದ್ವಾಕ್ಯಂ ಶೃಣೋತಿ ಏವ ಅಖಿಲೋ ಜನ ಸ್ವಯಂ ಪುನರ್ ನ ಕುರುತೆ ಶ್ರಾವಕಃ ಚ ಸುರಶಯ ಅಂತ ಹೇಳಿ. ಇಲ್ಲಿ ನಾವು ಟೀಕೆ ನೋಡಿದಾಗ ಇದು ಸ್ಪಷ್ಟವಾಗಿ ಇದೆ. ಸೊ ಟೀಕೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸುರೋತ್ತಮರ ತೀರ್ಥರ ಟೀಕೆಯಲ್ಲಿ ಅವರು ಹೇಳುವಂತಹ ಮಾತು, ರೀತ್ಯಂತರೇನ ವೇದಸ್ಯ ಅಪೌರುಷೇಯತ್ವಂ ಪ್ರಾಮಾಣ್ಯಂ ಚ ಸಾಧಯತಿ ಅನಾದಿತ ಇತ್ಯಾದಿನ ಶ್ರಾವಕಾಹ ಶ್ರೋತಾರಃ. ಶ್ರಾವಕಃ ಅಂದರೆ ಕೇಳುವವರು, ಶ್ರೋತಾರರು. ಸ್ಮೃತ್ಯಾದಿ ಕರ್ತೃಣಾಂ ವಸಿಷ್ಠಾದಿ ಋಷೀಣಾಂ ಬ್ರಹ್ಮಾದಿ ದೇವಾನಾಂ ಶ್ರೋತೃತ್ವೇ ಸೃಷ್ಟ್ಯಾದೌ ಯೋಗ ನಿದ್ರಾಂ ಕುರುವತಃ ವಿಷ್ಣೋಪಿ ಶ್ರೋತೃತ್ವೇ ತಃ ಕರ್ತಾ ಸ್ಯಾತ್ ಇತಿ ಭಾವಃ. ಶ್ರೋತೃಪರಂಪರ ನೋಡಿದಾಗ ವಶಿಷ್ಠ ದೊಡ್ಡ ದೊಡ್ಡ ಋಷಿಗಳು, ವಶಿಷ್ಠ ಮಹರ್ಷಿ, ನಾರದ ಮಹರ್ಷಿ ಇತ್ಯಾದಿ ಋಷಿಗಳು ಯಾರಿದ್ದಾರೋ ಆ ಋಷಿಗಳು ಹೇಳ್ತಾರೆ, ನಾವು ಇದು ಕೇಳಿದ್ದೀವಿ, ನಮ್ಮ ಗುರುಗಳು ನಮಗೆ ಹೇಳಿದ್ದಾರೆ. ಆ ವಸಿಷ್ಠರು ನಾರದರು ಇಬ್ರು ಬ್ರಹ್ಮಮಾನಸ ಪುತ್ರರು, ಬ್ರಹ್ಮಮಾನಸ ಪುತ್ರರಾದ್ದರಿಂದ ಅವರಿಗೆ ಕೂಡ ಬ್ರಹ್ಮದೇವರು ಹೇಳಿಕೊಟ್ಟಿದ್ದಾರೆ. ನಾವು ಬ್ರಹ್ಮದೇವರು ಹೇಳಿದ್ರೆ ನಾವು ಕೇಳಿದ್ದೀವಿ ರೀ, ಬ್ರಹ್ಮದೇವರ ಹತ್ರದಿಂದ ನಾವು ಕೇಳಿದ್ದೀವಿ, ನಾವು ಶ್ರೋತಾರರು, ಬ್ರಹ್ಮದೇವರು ಹೇಳಿದ್ದಾರೆ, ಆದ್ದರಿಂದ ಬ್ರಹ್ಮದೇವರು ನಮ್ಮ ಹೇಳಿದ್ ನಾವು ಕೇಳಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಆವಾಗ ಬ್ರಹ್ಮದೇವರು ತಗೊಂಡ್ರೆ ಆ ಬ್ರಹ್ಮದೇವರು ನಾನು ಕೇಳಿದ್ದೀನಿ, ಭಗವಂತ ನನಗೆ ಹೇಳಿದ, ನಾನು ಕೇಳಿದ್ದೀನಿ ಅಂತ ಬ್ರಹ್ಮದೇವರು ಹೇಳ್ತಾರೆ. ತೇನೆ ಬ್ರಹ್ಮ ಹೃದಯಾದಿ ಕವಯ ಮುಹ್ಯಂತಿ ಎಂ ಸುರೇಹ ಅಂತ. ಸೊ ಬ್ರಹ್ಮದೇವರು ಕೇಳಿದ್ದಾರೆ, ಪರಮಾತ್ಮ ಹೇಳಿದ, ಬ್ರಹ್ಮದೇವರು ಕೇಳಿದ್ದಾರೆ. ಆದ್ದರಿಂದ ಅಲ್ಲಿಯೂ ಶ್ರೋತೃ ವಿಷಯಕವಾಗಿದೆ. ಸರಿ, ಪರಮಾತ್ಮ ಮಾಡಿರ್ಬೋದಲ್ಲವಾ ಅಂತ ನಾವು ಅದೆಲ್ಲ ನೋಡಿದ್ದೀವಿ. ಇಲ್ಲಿ ಆದರೆ ಬೇರೆ ಅಪ್ರೋಚ್ನಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ಭಾಗವತದಲ್ಲಿ ನಿಮಗೆ ಶ್ರುತಿಗೀತೆ ಅಂತ ಬರುತ್ತೆ. ಭಗವಂತ ಯೋಗ ನಿದ್ರೆಯಲ್ಲಿದ್ದ. ಯೋಗ ನಿದ್ರೆ ಅಂದರೆ ಏನಂದರೆ, ಬೇಸಿಕ್ ಆಗಿ ಭಗವಂತ ಏನೋ ಡೀಪ್ ಸ್ಲೀಪ್ನಲ್ಲಿದ್ದಾನಂತಲ್ಲ. ಯೋಗ ನಿದ್ರೆ ಅಂದರೆ ಪರಮಾತ್ಮನ ನಿದ್ದೆಯ ರೂಪ ಇನ್ನೊಂದು. ಅವನು ವ್ಯಾಪಾರಗಳು ಇಲ್ಲದೆ ಇರೋದೇ ಅಷ್ಟೇ ಅವನಿಗೆ. ಅವನಿಗೇನು ಟೈರ್ಡ್ ಆಗಿಬಿಟ್ಟು ಎಕ್ಸಾಸ್ಟ್ ಆಗಿ ಮಲ್ಕೊಳ್ಳುವುದು ಆ ತರಹ ಇಲ್ಲ ಪರಮಾತ್ಮನಿಗೆ. ಯೋಗ ನಿದ್ರೆ ಅಂದರೆ ಯಾವ ಒಂದು ಯುಕ್ ಅಂದರೆ ಎಂಗೇಜ್ಡ್ ಇನ್ ಅನ್ ಆಕ್ಟಿವಿಟಿ, ಅದು ಇಲ್ಲ. ನಿತರಾಮ್ ರಮಣ ನಿದ್ರೆ, ನಾವು ನಿದ್ರೆಗೆ ನಿದ್ರೆ ಅಂತ ಯಾಕೆ ಕರಿತೀವಿ? ನಿತರಾಮ್ ರಮಣತ್ವ, ನಾವು ಮಾಡೋದೆಲ್ಲವನ್ನೂ ಉಪರಮಿಸುವುದೇ ನಿದ್ರೆ. ನಿದ್ರೆ ಅಂದರೆ ಲೌಕಿಕದಲ್ಲಿ ಕೂಡ ನಮಗೆ, ನಾವು ನಿದ್ರೆ ಮಾಡ್ತೀವಿ ಅಂದರೆ ಎಲ್ಲ ಏನು ಕೆಲಸ ಮಾಡೋದೆಲ್ಲ ಕೆಲಸಗಳೆಲ್ಲ ನಿಲ್ಲಿಸಿಬಿಡ್ತೀವಿ. ನಿದ್ದೆಯಲ್ಲಿ ಕೂಡ ನಾವು ಉಸಿರಾಡ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಇರುತ್ತೆ. ಆದರೆ ವ್ಯಾಪಾರಗಳು ಯಾವುದು, ಆಕ್ಟಿವಿಟೀಸ್ ಯಾವುದು ಇಲ್ಲದೇ ಇರ್ತೀವಿ, ಅದು ನಿದ್ದೆಯ ಒಂದು ಲಕ್ಷಣ. ಏನು ಲೇಜಿಯಾಗಿ ಕೂತ್ಕೊಂಡ್ರೂ ಹಾಗೆ ಇರುತ್ತೆ, ಆದರೆ ಆವಾಗ ಕೂಡ ನಮ್ಮ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಾ ಇರುತ್ತೆ. ಆದ್ದರಿಂದ ನಿದ್ದೆ ಅಂದರೆ ಇಂದ್ರಿಯಗಳೆಲ್ಲದಕ್ಕೂ ಇದು ಹೋಗಿ ಮಲ್ಕೊಂಡು ಬಿಡ್ತೀವಿ. ಸೊ ಇಂದ್ರಿಯಗಳಿಗೂ ಪರಮಾತ್ವ, ಅದನ್ನು ನಿದ್ರೆ. ಭಗವಂತನ ವಿಷಯದಲ್ಲಿ ಅವನಿಗೆ ಇಂತಹ ಒಂದು ಟೈರ್ಡ್ನೆಸ್, ಆಯಾಸ ಇದು ಯಾವುದು ಇಲ್ಲ. ಅವನು ಯಾಕೆ ನಿದ್ದೆ ಮಾಡಬೇಕು ಅಂತ ಹೇಳಿದರೆ, ಭಗವಂತ ತನ್ನ ಇಚ್ಛೆಯಂತೆ ವ್ಯಾಪಾರಗಳನ್ನು ನಿಲ್ಲಿಸ್ತಾನೆ. ಈಗ ವ್ಯಾಪಾರ ಮಾಡೋ ಸಮಯ ಅಲ್ಲ. ಅಂತ ವ್ಯಾಪಾರ ರಹಿತನಾಗಿ ಪರಮಾತ್ಮ, ಸೃಷ್ಟಿಯಾದ ವ್ಯಾಪಾರಗಳಿಲ್ಲದೆ ಇರೋದೇ ಅಷ್ಟೇ ಅವನ ನಿದ್ರೆ. ಅದನ್ನು ಯೋಗ ನಿದ್ರೆ, ಅದಕ್ಕೆ ನಮ್ಮ ನಿದ್ರೆಗೆ ಅವನ ನಿದ್ರೆಗೆ ವ್ಯತ್ಯಾಸ ಇದೆ. ಅದನ್ನೇ ಯೋಗ ನಿದ್ರಾ ಅಂತ ಹೇಳುವುದರ ಮೂಲಕವಾಗಿ ಅದು ನಮ್ಮ ನಿದ್ದೆಯಂತಹ ನಿದ್ದೆ ಅಲ್ಲ, ಅದು ವ್ಯಾಪಾರಗಳಲ್ಲಿ ಯೋಗ, ಯೋಗ ಅಂದರೆ ಕೂಡಿರುವುದು, ಅದು ಇಲ್ಲದೆ ಇರ್ತಾನಾದ್ದರಿಂದ ಅದು ಯೋಗ ನಿದ್ರೆ ಅಂತ ಕರೆಯುವ. ಅಂದರೆ ಅವನು ಯಾವ ವ್ಯಾಪಾರಗಳು ಮಾಡೋದಿಲ್ಲ, ಈಗ ನಾನು ವ್ಯಾಪಾರ ಮಾಡೋದಿಲ್ಲ ಅಂದರೆ ಇಚ್ಛೆ ಮಾಡ್ಕೊಂಡು ಇರ್ತಾನೆ ಅಷ್ಟೇ ಅವನು ಭಗವಂತ. ಅದನ್ನು ಯೋಗ ನಿದ್ರೆ, ಆ ಯೋಗ ನಿದ್ರ ಸಮಯದಲ್ಲಿ ಭಗವಂತ ಶೇಷತಲ್ಪದ ಮೇಲೆ ಮಲಗಿರ್ತಾನೆ, ಇಲ್ಲ ಆಳದೆಲೆ ಮೇಲೆ ಮಲಗಿರ್ತಾನೆ. ಆಳದೆಲೆ ಮೇಲೆ ಮಲಗಿರುವಾಗ ಲಕ್ಷ್ಮೀದೇವಿ ಶ್ರುತಿಗೀತೆ ಅಂದರೆ ಶ್ರುತಿ ವಾಕ್ಯಗಳನ್ನು ಮೂಲಕವಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾಳೆ, ಅದು ಭಗವಂತ ಕೇಳ್ತಾನೆ. ಆದ್ದರಿಂದ ಅಲ್ಲಿಯೂ ಕೇಳುವ ಪ್ರಸಂಗ, ಭಗವಂತ ಕೇಳಿದ, ಬ್ರಹ್ಮದೇವರು ಹ್ಯಾ ಕೇಳಿದ್ದಾರೋ ವಶಿಷ್ಠಾದಿ ಋಷಿಗಳು ಹ್ಯಾ ಕೇಳಿದ್ದಾರೋ ಭಗವಂತನು ಹಾಗೆ ಶ್ರುತಿ ಲಕ್ಷ್ಮಿ ಮಾಡುವ ಶ್ರುತಿ ಗೀತೆಯನ್ನು ಕೇಳಿದ. ಶ್ರುತಿ ಗೀತೆ ಅಂತ ಕರೀತಾರೆ ಅದಕ್ಕೆ. ಯಾಕೆ ಅಂತೇಳಿ ನೋಡ್ರಿ, ಅಲ್ಲಿ ಯಾವುದೋ ಗೀತೆಯನ್ನು ಒಂದು ಹಾಡು ಹೇಳಿದ್ದಾರೆ ಅಂತ ಹೇಳ್ಬೋದು, ಇಲ್ಲ ಶ್ರುತಿ ಗೀತೆ ಅಂತ ಕರೀತಾರೆ. ಯಾಕೆ? ಲಕ್ಷ್ಮೀದೇವಿ ಕೂಡ ಅನಾದಿಯಾಗಿರುವಂತಹ ಆ ವೇದದ ಮೂಲಕವಾಗಿ ಭಗವಂತನನ್ನು ಸ್ತೋತ್ರ ಮಾಡಿದ್ದಾಳೆ ಅಂತ ಹೇಳು. ಅಂದ್ರೆ ಆ ಅನಾದಿತ್ವವನ್ನು ಶ್ರುತಿಯಲ್ಲಿ ಪ್ರತಿಪಾದನೆ ಮಾಡಿದಂತಲೂ ಆಗುತ್ತೆ. ಶ್ರುತಿ ಗೀತೆ ಅಂದ್ರೆ ಹಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ, ಭಗವಂತ ಕೇಳ್ತಾ ಇದ್ದಾನೆ. ಅಂದ್ರೆ ಭಗವಂತ ಮಾಡಿದ್ದು ಅಲ್ಲ, ಅವನು ಯೋಗನಿದ್ದೆಯಲ್ಲಿ ಮುಳುಗಿದ್ದಿನ ಸೃಷ್ಟಿ ಕಾರ್ಯ ಮೊದಲಿರಲಿಲ್ಲ ಭಗವಂತ. ಆದ್ದರಿಂದ ಇದ್ದದ್ದನ್ನೇ ಲಕ್ಷ್ಮೀ, ಆದ್ರೆ ಲಕ್ಷ್ಮೀದೇವಿ ಮಾಡಿದ್ದಾಳೆ, ರಚನೆ ಮಾಡಿದೆ ಅಂತ ಹೇಳ್ಬೋದ್ರಲ್ಲ. ಅಂದ್ರೆ ಲಕ್ಷ್ಮೀದೇವಿ ಹೇಳೋದು, ನಾನು ಅದನ್ನು ಮಾಡಲಿಲ್ಲ. ಲಕ್ಷ್ಮೀದೇವಿ ಶ್ರುತಿ ಗೀತೆಯಲ್ಲಿ ಮಾಡುವಾಗ ಇದು ನಾನು ಭಗವಂತನಿಂದ ಒಂದು ರೀತಿಯಲ್ಲಿ ಕೇಳ್ತಾ ಇದ್ದೆ. ನಾನು ಭಗವಂತ ನನಗೆ ಯೋಗನಿದ್ರೆಯಲ್ಲಿ ಇದ್ದರೂ ಅವನು ಉದ್ವೀರ್ಯಂತೆ ಅನಶಮ್ಯತಃ ಅಂತ ಹೇಳಿ ಭಗವಂತ ಯಾವಾಗಲೂ ತಾನು ಗಾನ ಮಾಡ್ತಾ ಇರ್ತಾನೆ. ಒಂದು ರೂಪದಿಂದ, ಒಂದು ರೂಪದಿಂದ ಯೋಗನಿದ್ರೆಯಲ್ಲಿ ಮಳುಗಿದ್ದರೆ ಇನ್ನೊಂದು ರೂಪದಿಂದ ಅವನು ಹಾಡ್ತಾ ಇರ್ತಾನೆ. ಅದು ಲಕ್ಷ್ಮೀದೇವಿ ಕೇಳ್ತಾಳೆ. ಆದ್ದರಿಂದ ಲಕ್ಷ್ಮೀದೇವಿಯು ಅದನ್ನು ಮತ್ತೂ ಹೇಳುವುದು ಪರಮಾತ್ಮ ಕೇಳ್ತಾ ಇದ್ದಾನೆ. ಹೀಗೆ ಶ್ರುತಿ ಪರಂಪರೆ ಅಂದ್ರೆ ಕೇಳುವುದು, ಶ್ರುತಿ ಅಂದ್ರೆ ಇಲ್ಲಿ ಕೇಳುವುದು, ಕೇಳುವ ಪರಂಪರೆ ಭಗವಂತನಿಂದಲೂ ಹೊರಟಿದೆ, ಭಗವಂತನನ್ನು ಕೇಳ್ತಾ ಇದ್ದಾನೆ. ಆದ್ದರಿಂದ ಅದನ್ನು ಹೇಳ್ತಾ ಇದ್ದಾರೆ, ಅದಕ್ಕೆ ಅನಾದಿತಃ ಅನಾದಿ ಕಾಲದಿಂದಲೂ ಯದ್ ವಾಕ್ಯಂ ಯಾವ ವಾಕ್ಯವಾದರೆ ಶೃಣೋತಿ ಏವ ಅಷ್ಟೋ ಜನ, ಎಲ್ಲರೂ, ಜನ ಅಂದ್ರೆ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಭಗವಂತ. ನಮಗೆ ಜನ ಅಂದ್ರೆ ಜನನ ಇರುವವರು ಜನರು, ಭಗವಂತ ಜ ನ ಅಂದ್ರೆ ಜ ಹುಟ್ಟು ಇಲ್ಲದವನು, ಜ ನ ಅವನು ಕೂಡ ಜ ಹುಟ್ಟು ನ ಇಲ್ಲದವನು. ಆದ್ದರಿಂದ ಪರಮಾತ್ಮನು ಜನನೇ, ಎಲ್ಲ ಜನರು, ಅವನಲ್ಲಿ ಅರ್ಥ ಬೇರೆ, ನಮಗೆ ಅರ್ಥ ಬೇರೆ. ನಾವು ಸ್ವರೂಪ ಹುಟ್ಟಿಲ್ಲದವರಾದರೂ ದೇಹ ರೂಪದಿಂದ ಹುಟ್ಟಿ ಇರುವವರು, ಭಗವಂತ ಯಾವ ವಿಧವಾಗಿ ಹುಟ್ಟಿಲ್ಲದವನು. ಆದ್ದರಿಂದ ಅವನು ಒಂದು ವಿಧವಾಗಿ ಜನ, ನಾವು ಒಂದು ವಿಧವಾಗಿ ಜನ, ಎರಡರ್ಥಗಳಲ್ಲಿಯೂ ನಾವು ಜನ. ದೇಹ ರೂಪದಲ್ಲಿ ಹುಟ್ಟು ಇರುವವರು ಜನನ ಇರುವವರು, ಆದ್ರೆ ಜ ನ ಸ್ವರೂಪತಃ ಜ ಹುಟ್ಟು ಇಲ್ಲದವರು. ಆದ್ದರಿಂದ ನಾವು ಜನನೇ, ಎಲ್ಲ ಜನರು ವೇದಗಳನ್ನು ಕೇಳುವುದು ಅನ್ನುವ ಪ್ರಸಂಗವೇ ಎಲ್ಲ ಕಡೆ ಬರ್ತಾ ಇದೆ. ಆದ್ದರಿಂದ ಸ್ವಯಂ ಪುನಃ ನ ಕುರುತೆ, ತಾನು ಭಗವಂತ ಕೇಳಿದ್ದಾನೆ ಆದ್ದರಿಂದ ಅವನು ಮಾಡ್ತಾ ಇಲ್ಲ. ಸ್ವಯಂ ನ ಕುರುತೆ ಶ್ರಾವಕಃ ಚ ಸುರಶಯ, ಶ್ರಾವಕರು, ಶ್ರೋತಾರರು, ಕೇಳುವವರು, ಸುರ ಋಷಿಗಳು, ದೇವತಾ ಋಷಿಗಳು, ವಶಿಷ್ಠ ನಾರದಾದಿಗಳು ಕೂಡ ಅವರೆಲ್ಲರೂ ಕೂಡ ಕೇಳಿದವರೇ ಆಗಿದ್ದಾರೆ. ಆದ್ದರಿಂದ ಕೂಡ ನಾವು ಅದನ್ನು ನಿರ್ಣಯ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ಮೃತ್ಯಾದಿ ಕರ್ತೃನಾಂ ವಶಿಷ್ಠಾದಿ ಋಷೀನಾಂ ಬ್ರಹ್ಮಾದಿ ದೇವಾನಾಂ ಶ್ರೋತೃತ್ವೇ ಸೃಷ್ಟಿ ಆದೌ ಯೋಗ ನಿದ್ರಾಂ ಕುರುವತಃ ವಿಷ್ಣೋಃ ಅಪಿ ಶ್ರೋತೃತ್ವೇ ಕಹ ಕರ್ತ. ಯಾರು ವಿಷ್ಣುವು ಕೂಡ ಕೇಳ್ತಾ ಇದ್ದಾನಂದ್ರೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಭಾವ. ಕರ್ತ ಯಾರೂ ಇಲ್ಲ ಅಂತ ಇದರ ಭಾವ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಸತ್ಯಪ್ರಮೋದಿತರವರು ಟೀಕೆಯಲ್ಲಿ ಹೇಳ್ತಾ ಇದ್ದಾರೆ, ಶ್ರುತಿ ಶಬ್ದ ಅಪಿ ಅಪೌರುಷೇಯತ್ವ ಗಮಯತಿ ಇತಿಹಾಸ ಅನಾದಿತಃ ತು ಇತಿ. ಶ್ರುತಿ ಶಬ್ದವು ಅಂದ್ರೆ ಕೇಳಲ್ಪಡುವುದು ಅನ್ನುವ ಶಬ್ದವು ಕೂಡ ಅಪೌರುಷೇಯತ್ವವನ್ನೇ ತಿಳಿಸಿಕೊಡತ್ತೆ. ಗಮಯತಿ ಇತಿ ಆಹ ಅನಾದಿತಃ ತು ಇತಿ, ತು ದೇವಕಾಲ, ಅನಾದಿ ಕಾಲದಿಂದಲೂ ಹೀಗೆಯೇ ಅಂತ ಇದು ಹೇಳುತ್ತೆ. ತದ್ ಉಕ್ತಂ ತತ್ವ ನಿರ್ಣಯೇ ಅತಃ ಶ್ರುತಿತ್ವಂ ಏತಾಸಾಂ ಶ್ರುತಾ ಏವ ಅಖಿಲೈಹಿ ಜನೈಹಿ ಇತಿ ತಟ್ಟೀಕಾಯಾಂ ಚ ಅಖಿಲೈಹಿ ಶ್ರುತಾ ಏವ ನತು ಕೇನಾಪಿ ಕೃತ ಇತಿ ಶ್ರುತಿ ಶಬ್ದಃ ವಾಚ್ಯತ್ವೇನ ಲಭ್ಯತೆ ಇತಿ. ಸತ್ಯಪ್ರಮೋದರ ಟೀಕೆಯಲ್ಲಿ ಶ್ರೋತ್ತಮ ತೀರ್ಥರ ಟೀಕೆಯನ್ನು ರೆಫರ್ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಅಲ್ಲಿ ಹೇಳಿದ್ದಾರೆ, ಶ್ರುತಾ ಏವ ನತು ಕೇನಾಪಿ ಕೃತ ಇತಿ ಶ್ರುತಿ ಶಬ್ದ ವಾಚ್ಯ. ಸೊ ಆದ್ದರಿಂದ ಇದು ಕೇಳಲ್ಪಟ್ಟಿದ್ದೆ ಹೊರತು ಮಾಡಲ್ಪಟ್ಟಿದ್ದು ಅಲ್ಲ, ಯಾರಿಂದಲೂ ಇದು ಮಾಡಲ್ಪಡಲಿಲ್ಲ, ಇದನ್ನೇ ಹೇಳಿದ್ದಾರೆ. ಸೊ ಸ್ವಯಂ ಪುನಃ ನ ಕುರುತೆ ಶ್ರಾವಕ ಸುರಶಯ ಅನ್ನುವುದು ಶ್ರುತಾ ಏವ ನತು ಕೇನಾಪಿ ಕೃತ, ಎಲ್ಲವೂ ಕೇಳಲ್ಪಟ್ಟಿದ್ದೆ ಮಾಡಲ್ಪಟ್ಟದ್ದಲ್ಲ ಅಂತ ಹೇಳಿ ಶ್ರುತಿ ಶಬ್ದದ ವಾಚ್ಯತ್ವವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯ 106 ಯಸ್ಯ ಸ್ವರಾಶ್ಚ ನಿಯತಃ ಕ್ರಮಾಶ್ಚ ನಿಯತಃ ಸದಾ ಫಲಂ ಚ ದೃಶ್ಯತೆ ಯಸ್ಯ ತದ್ಧಿ ಮಾನಂ ಮಹತ್ತರಂ ಅಂಥೇಳಿ. ಕೆಲವು ಜನ ಹೀಗೆ ವಾದ ಮಾಡುವುದುಂಟು, ಏನ್ರಿ ಇದು ಪ್ರಮಾಣವಲ್ಲ, ಯಾಕೆ ಅಂದರೆ ಶ್ರುತಿಗಳಲ್ಲಿ ಇದು ಆದರೆ ಇದಾಗತ್ತೆ, ಇದಾದರೆ ಇದು, ನಾವು ಇದನ್ನು ನೋಡಿದ್ದೀವಿ ಸ್ವಲ್ಪ, ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಶ್ರುತಿಗಳಲ್ಲಿ ಇರುವ ಕೆಲವು ವಾಕ್ಯಗಳಿಗೆ ಇದು ಮಾಡಿದರೆ ಹೀಗೆ ಫಲ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಫಲ ಮಾಡಿದರೂ ಫಲ ಬರದೇ ಇರುವ ಪ್ರಸಂಗಗಳಿದೆ. ಆದ್ದರಿಂದ ಫಲ ಸಿಗುವುದಿಲ್ಲ, ಆದ್ದರಿಂದ ಅದು ಪ್ರಮಾಣವಲ್ಲ. ಮಾನತ್ವ ಅಂದ್ರೂ ಪ್ರಮಾಣತ್ವ ಅಂದ್ರೂ ಒಂದೇ, ಮಾನ ಅಂದ್ರೂ ಪ್ರಮಾಣ ಅಂದ್ರೂ ಒಂದೇ. ಸೊ ಮಾನತ್ವ ಅಂದ್ರೆ ಪ್ರಮಾಣತ್ವ ಅದಕ್ಕೆ ಇಲ್ಲ, ಯಾಕಂದ್ರೆ ಫಲ ಸಿಗುವುದಿಲ್ಲ ಅಂತ ಮಾಡಿದರೆ ಹೇಳ್ತಾ ಇದ್ದಾರೆ ಇಲ್ಲಿ ಆ ವಿಷಯವನ್ನು. ಅಷ್ಟೇ ಅಲ್ಲದೆ ಯಸ್ಯ ಸ್ವರಾಹ ಚ ನಿಯತಾಹ, ಎಲ್ಲಿ ಸ್ವರಗಳು ನಿಯತವಾಗಿದೆಯೋ, ಯಾಕಂದ್ರೆ ವೇದಗಳಲ್ಲಿ ಸ್ವರಗಳು ಕೂಡ ಇದೆ. ಮಿಕ್ಕ ಅಪೌರುಷೇಯ ಯಾವ ಅಪೌರುಷೇಯ ವಚನ ಅಂತ ಬೇರೆಯವರು ವ್ಯವಹಾರ ಮಾಡುವ ಯಾವುದರಲ್ಲಿಯೂ ಕೂಡ ಸ್ವರತ್ವ ಅಂದ್ರೆ ಈ ಸ್ವರ ಹೀಗಿರಬೇಕು, ಈ ಸ್ವರ ಹೀಗಿರಬೇಕು ಅಂತ ಹೇಳಿ ರೈಟಿಂಗ್ನಲ್ಲಿ ಆಗಲಿ ಪರಂಪರಾ ಮೂಲಕವಾಗಿ ಆಗಲಿ ಸ್ವರಗಳ ನಿಯತತ್ವ ಇದು ಹೀಗಿಲೇ ಇರಬೇಕು ಈ ಸ್ವರ ಅಂತ ಸ್ವರಗಳ ನಿಯತತ್ವ ಎಲ್ಲಿಯೂ ಕಾಣೋದಿಲ್ಲ ನಾವು. ಒಂದು ಆದ್ದರಿಂದ ಯಸ್ಯ ಸ್ವರಾಹ ನಿಯತಾಹ ಕ್ರಮಾಶ್ಚ ನಿಯತಾಹ, ಕ್ರಮಗಳು ಕೂಡ ಸದಾ ಯಾವಾಗಲೂ ನಿಯತ. ನಿಯತ ಅಂದ್ರೆ ಸ್ಪೆಸಿಫಿಕ್, ದ ಸ್ವರಾಸ್ ಆರ್ ಸ್ಪೆಸಿಫಿಕ್ ಅಂಡ್ ದ ಲೆಟರ್ಸ್ ಆರ್ ಸ್ಪೆಸಿಫಿಕ್ ಅಂಡ್ ದ ಆರ್ಡರ್ ಆಫ್ ದ ಲೆಟರ್ಸ್ ಆರ್ ಸ್ಪೆಸಿಫಿಕ್. ಸೊ ಅಕ್ಷರಗಳು ನಿಯತ, ಸ್ವರಗಳು ನಿಯತ, ಅವುಗಳ ಕ್ರಮವು ನಿಯತ, ಆರ್ಡರ್ ಅಂದ್ರೆ ಸ್ಪೆಸಿಫಿಕ್ ಆರ್ಡರ್ ಹಾಗೇ ಇದೆ ಯಾವಾಗಲೂ ಕೂಡ. ಆದ್ದರಿಂದ ಫಲಂಚ ದೃಶ್ಯತೆ ಯಸ್ಯ ತದ್ಧಿಮಾನಂ ಮಹತ್ತರಂ, ನೀವು ಫಲ ಸಿಗಲ್ಲ ಅಂತೀರಿ, ಆದ್ರೆ ಫಲ ಸಿಗುವ ಸಂದರ್ಭಗಳು ಇದೆ, ಎಲ್ಲರಿಗೂ ಫಲ ಸಿಗದೇ ಇರಬಹುದು, ಆದರೆ ಫಲ ಸಿಕ್ಕಿದವರು ಇದ್ದಾರೆ. ಈ ವೇದ ಮಂತ್ರಕ್ಕೆ ಈ ಫಲ ಬರುತ್ತೆ ಅಂದ್ರೆ ಆ ಫಲ ಬರದೇ ಅವರು ಇದ್ದಾರೆ ಅಲ್ಲಿ, ಆಯ್ತು ಕೋಟಿ ಜನಕ್ಕೆ ಫಲ ಬಂದಿಲ್ಲ ಅನ್ಕೊಳ್ರಿ, ಒಬ್ಬನಿಗೆ ಯಾವಾಗಲೋ 10,000 ವರ್ಷದ ಕೆಳಗೆ ಒಬ್ಬನಿಗೆ ಫಲ ಬಂದ್ರು ದಟ್ ಇಟ್ ಸೆಲ್ಫ್ ಈಸ್ ಓಕೆ. ಅಂದ್ರೆ ಇದಕ್ಕೆ ಈ ಫಲ ಬರುತ್ತೆ ಅಂತ ಹೇಳಿದಾಗ ಆ ಫಲ ಬರುವ ಪ್ರಸಂಗ ಇದೆ, ಒಂದು ಇದ್ರು ಕೂಡ ಆ ಪ್ರಸಂಗ ಇದೆ. ಆದ್ದರಿಂದ ಅಂದ್ರೆ ದಿಸ್ ಪರ್ಟಿಕ್ಯುಲರ್ ಆಚಾರ್ಯರು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದಾರೆ. ಔಷಧಿ ಸೂಕ್ತವನ್ನು ಹೇಳ್ತಾ ಒಂದು ಚಿಕ್ಕ ಬೀಜವನ್ನು ಇಟ್ಟುಕೊಂಡು ಅದು ಸ್ಪ್ರೌಟ್ ಆಗಿ ಮೊಳಕೆ ಆಗಿ ಹೂವಾಗಿ ಎಲ್ಲ ಆಗತ್ತೆ ಆ ಸೂಕ್ತ ಮುಗಿಸುವ ಅಷ್ಟರೊಳಗೆ. ಆದ್ದರಿಂದ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಸೊ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ ಅಂದ್ರೆ ಅರ್ಥ ಏನು, ಇದಕ್ಕೆ ಈ ಫಲ ಸಿಗತ್ತೆ ಅನ್ನೋದು ಸತ್ಯ, ಯಾವಾಗಲೂ ಸಿಗೋದಿಲ್ಲ ಅನ್ನೋದು ಸತ್ಯವಲ್ಲ. ಸರಿಯಾದ ಅಧಿಕಾರಿಯ ಯೋಗ್ಯತೆ ಇರುವವನು ಅದನ್ನು ಹೇಳಿದರೆ ಅದು ಖಂಡಿತವಾಗಿ ಆಗತ್ತೆ ಅಂತ ತೋರಿಸಿಕೊಟ್ಟಿದ್ದಾರೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಫಲಂಚ ದೃಶ್ಯತೆ, ಫಲ ಕಾಣತ್ತೆ. ಯಸ್ಯ ತದ್ಧಿ ಮಾನಂ ಮಹತ್ತರಂ, ಆದ್ದರಿಂದ ಯಾವ ಕಾರಣದಿಂದ ಆದರೆ ಅದು ಫಲ ಸಿಗತ್ತೋ ಆ ಕಾರಣದಿಂದಾಗಿ ಅದು ಮಹತ್ತರವಾದ ಪ್ರಮಾಣವ, ಮಾನಂ ಅಂದ್ರೆ ಪ್ರಮಾಣ, ಮಹತ್ತರ ಮಹತ್ತರವಾದ ಪ್ರಮಾಣವಾಗಿದೆ. ತದ್ಧಿ ದಟ್ ಒನ್ ಡೆಫಿನೆಟ್ಲಿ ಸರ್ಟನ್ಲಿ ಆಸ್ ಇಸ್ ಮೆನ್ಷನ್ಡ್ ಇನ್ ಸ್ಕ್ರಿಪ್ಚರ್ಸ್, ವೇದಗಳಲ್ಲಿ ಪ್ರಸಿದ್ಧವಾದ ರೀತಿಯಲ್ಲಿ ಅವೆಲ್ಲವೂ ಪ್ರಮಾಣವಾಗೇ ಆಗಿದೆ ಅಂತೇಳಿ ಹೇಳ್ತಾ ನೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ 107ನೇ ಪದ್ಯದಲ್ಲಿ ದೋಷಾಭಾವಾತ್ ಅಮಾನತ್ವ ಶಂಕ ಅಸ್ಯಾಂ ಕಿಂ ಕೃತ ವದ. ಇಲ್ಲಿ ವಾದರಾಜ ಸ್ವಾಮಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಕ್ಷೇಪ ಮಾಡುವವರಿಗೆ, ಅಬ್ಜೆಕ್ಟರ್ಸ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ವಶನ್ ಮಾಡ ವದ, ನೀವು ಹೇಳ್ರಿ ಏನ್ ಹೇಳ್ಬೇಕು. ದೋಷ ಅಭಾವಾತ್ ಅಮಾನತ್ವ ಸಂಖ ಅಸ್ಯಾಂ ಕಿಂ ಕೃತ, ಯಾವುದಕ್ಕೆ ಆಗಿ ನೀವು ಇದು ಪ್ರಮಾಣವಲ್ಲ ಅಂತ ಒಂದು ಶಂಕೆ ಒಂದು ಅನುಮಾನವನ್ನು ಮಾಡ್ತಾ ಇದ್ದೀರಾ? ಯಾಕಂದ್ರೆ ಇದರಲ್ಲಿ ದೋಷ ಇಲ್ಲ. ದೋಷವಿಲ್ಲದೆ ಇರುವಾಗ, ದೋಷವಿಲ್ಲದೆ ಅಂದ್ರೆ ದೇರ್ ಇಸ್ ನೋ ಫ್ಲಾ ಆಫ್ ಪುರುಷ ಅನ್ನೋದು ಒಂದು, ದೇರ್ ಇಸ್ ನೋ ಫ್ಲಾ ಆಫ್ ಲಾಜಿಕಲಿ ನಾವು ನೋಡಿದ್ರೂ ಫ್ಲಾ ಕಾಣಿಸ್ತಾ ಇಲ್ಲ, ಯಾವ ವಿಧದಿಂದಲೂ ಫ್ಲಾ ಕಾಣಿಸ್ತಾ ಇಲ್ಲ. ಹೀಗೆ ದೋಷ ಅಭಾವವಿರುವಾಗ ಅಂದ್ರೆ ದೋಷವಿಲ್ಲದೆ ಇರುವಾಗ ನೀವು ಪ್ರಮಾಣತ್ವ ಇಲ್ಲ ಅನ್ನುವ ಒಂದು ಸಂಖ್ಯೆ ಅನುಮಾನವನ್ನು ಯಾಕೆ ಮಾಡ್ತಾ ಇದ್ದೀರಾ ಹೇಳ್ರಿ? ಕಿಂ ಕೃತ, ಯಾಕೆ ಮಾಡ್ತಾ ಇದ್ದೀರಾ ಹೇಳ್ರಿ ಅಂತ ಹೇಳಿ ಅಂದ್ರೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ನೀವು ಇದು ಅಪ್ರಮಾಣ ಅಂತ ಹೇಳಲಿಕ್ಕೆ ಅವಕಾಶವಿಲ್ಲ. ಎಲ್ಲ ಯಾವ ಕಾರಣಗಳಿಂದ, ಇದರಲ್ಲಿ ಅರ್ಥ ನೋಡಿದರೆ ಅರ್ಥ ದೋಷಗಳಿಲ್ಲ, ಇದು ಮಾಡಿದಂತಹವರು ಯಾರು ಕೂಡ ಅವರು ಪುರುಷರಿಲ್ಲ, ಆದ್ದರಿಂದ ಪುರುಷ ದೋಷಗಳಿಲ್ಲ, ಮಾಡಿದವರ ದೋಷಗಳು ಬರೋ ಪ್ರಸಕ್ತಿ ಇಲ್ಲ, ಅರ್ಥಗಳ ದೋಷ ಇಲ್ಲ. ಅಷ್ಟೇ ಅಲ್ಲದೆ ಇವು ನಿತ್ಯವೂ ಆಗಿದೆ. ಇಷ್ಟೆಲ್ಲ ಇರುವಾಗ ನೀವು ಇದನ್ನು ಪ್ರಮಾಣವಲ್ಲ, ಪ್ರಮಾಣ ಹೌದೋ ಅಲ್ಲವೋ ಅನ್ನೋ ಶಂಕೆ ಇದೆ, ಡೌಟ್ ಇದೆ, ಇದು ಪ್ರಮಾಣವಲ್ಲ ಅಂತ ಯಾಕೆ ಹೇಳ್ತೀರಾ ಹೇಳ್ರಿ, ಟೆಲ್ ಮೀ ದಟ್ ಅಂತ ಹೇಳಿ ಒಂಥರ ಕಾರ್ನರ್ ಮಾಡಿ ಪ್ರಶ್ನೆ ಕೇಳಿದಂತೆ. ಸೊ ವರದರಾಜ ಸ್ವಾಮಿಗಳು ಹಾಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾಡಿದ ಮೇಲೆ 108ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಸ್ವ ಉಕ್ತ ಆಶ್ವಾಸಾಯ ಯಾಂ ವ್ಯಾಸಃ ಸೂತ್ರೇ ಸೂತ್ರೇ ಜಗೌ ಹರಿಃ ತಾಂ ಶ್ರುತಿಂ ಕೋ ಅಪರಃ ಕುರ್ಯಾತ್ ಮಾನಂ ವಾ ಕಿಂ ತತೋಧಿಕಂ ಅಂತೇಳಿ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವ ಉಕ್ತ ಆಶ್ವಾಸಾಯ, ತಾವು ಹೇಳಿದ ಮಾತು, ಅಂದರೆ ಇದನ್ನು ವೇದವ್ಯಾಸರು ಕೂಡ ಸ್ಮೃತಿಗಳಲ್ಲಿ ಅನೇಕ ಜಾಗಗಳಲ್ಲಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಇವು ನಿತ್ಯವಾಗಿದೆ, ವೇದಗಳು ವೇದವಾಕ್ಯಗಳನ್ನು ಹೇಳಿ ಅದನ್ನು ಯಾವುದು ಹೇಗಿದೆ ಅಂತ ವಾಕ್ಯವನ್ನು ಹೇಳಿ ಅದಕ್ಕೆ ತಕ್ಕ ಅರ್ಥವನ್ನು ಹೇಳಿ ಅವೆಲ್ಲವೂ ಸಪ್ರಮಾಣಕವಾಗಿದೆ ಅಂತ ಇಷ್ಟು ಹೇಳಿದ್ದಾರೆ ವೇದವ್ಯಾಸರು. ಹೇಳಿಬಿಟ್ಟ ಮೇಲೆ ನಿರ್ಣಾಯಕ ಗ್ರಂಥ ಅಂತ ಒಂದು ಮಾಡಿದ್ದಾರೆ. ಬ್ರಹ್ಮಸೂತ್ರಗಳು ನಿರ್ಣಾಯಕ ಅಂದರೆ ಇವೆಲ್ಲ ನಿರ್ಣಯ, ಇವುಗಳನ್ನು ಇಟ್ಟುಕೊಂಡು ನಾವು ಅದು ಹೀಗೆ ಹಾಗೆ ಮಾಡಿ ನಿರ್ಣಯ ಮಾಡಬೇಕು. ವೇದಗಳು ಅದು ಸ್ವತಃ ಪ್ರಾಮಾಣ್ಯ ಇದೆ, ಆದರೆ ಪೌರುಷೇಯವಾದ ಪ್ರಾಮಾಣ್ಯತೆಯನ್ನು ಹೇಳುವಂತಹ ಒಂದು ಅಂದರೆ ಪ್ರಮಾಣ ನಿರ್ಣಯ ಮಾಡೋದು. ಸೊ ಪ್ರಮಾಣ ನಿರ್ಣಯ ಮಾಡುವಂಥ ಅಂದರೆ ನಿರ್ಣಾಯಕ ಗ್ರಂಥ ಒಂದು ಬೇಕು. ಇದು ಅಂದರೆ ಬೇಸಿಕಲಿ ಒನ್ ಪ್ಲೇಸ್ ವೇರ್ ನಿರ್ಣಯ ಇಸ್ ಮೇಡ್ ಒಂತರಹ ಸ್ವತಃ ಪ್ರಾಮಾಣ್ಯವಿದ್ದಂತೆ. ಬಟ್ ಡಿಫ್ರೆನ್ಸ್ ಏನಂದ್ರೆ ಇದು ಪೌರುಷೇಯವಾದದ್ದು. ವೇದವ್ಯಾಸರವರು ವೇದ ವಿಭಾಗ ಮಾಡಿದ್ದಾರೆ, ವೇದಗಳನ್ನು ರಚನೆ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ವೇದ ವಿಭಾಗ ಮಾಡಿ ವೇದಗಳು ಸಪ್ರಮಾಣವಾಗಿದೆ, ವೇದದಲ್ಲಿ ಅರ್ಥಗಳು ಹೀಗಿದೆ ಅಂತ ಹೇಳಿ ನಿರ್ಣಯ ಮಾಡುವುದೇನು, ವೇದಗಳು ಪ್ರಾಮಾಣಿಕ ಅಂತ ನಿರ್ಣಯ ಮಾಡೋದು ಮಾತ್ರವಲ್ಲ, ವೇದಗಳಲ್ಲಿ ಬರುವ ಅರ್ಥ ಇದೆ ಅಂತಲೂ ನಿರ್ಣಯ ಅಂದ್ರೆ ಅರ್ಥ ನಿರ್ಣಯ, ವೇದ ನಿರ್ಣಯ, ವೇದಗಳು ಪ್ರಮಾಣ ಅಂತ ನಿರ್ಣಯ ಮಾಡುವುದು, ಅರ್ಥಗಳು ಈ ವಾಕ್ಯಕ್ಕೆ ಈ ಅರ್ಥ ಇದೆ ಅಂತ ನಿರ್ಣಯ ಮಾಡುವುದು, ಆದ್ದರಿಂದ ಇದೇ ನಮಗೆ ಗ್ರಾಹ್ಯವಾಗಿದೆ ಅಂತ ನಿರ್ಣಯ ಮಾಡುವುದು ಎಲ್ಲ ಆಗತ್ತೆ. ಆದ್ದರಿಂದ ಇದನ್ನು ನಿರ್ಣಾಯಕ ಗ್ರಂಥ ಅಂತ ಕರೀತಾರೆ ಬ್ರಹ್ಮಸೂತ್ರಗಳನ್ನು. ಅದರಲ್ಲಿ ಅನೇಕ ಸೂತ್ರಗಳಲ್ಲಿ ಅನೇಕ ಜಾಗಗಳಲ್ಲಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಎಲ್ಲ ರೀತಿಗಳಲ್ಲಿಯೂ ಕೂಡ ವೇದಗಳು ಅವು ಸ್ವತಃ ಪ್ರಾಮಾಣ್ಯ ಇರುವಂಥದ್ದು, ಪ್ರಮಾಣಕವಾದದ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಸ್ವಭುಕ್ತ ಆಶ್ವಾಸಾಯ, ತಾವು ಹೇಳಿದ ಮಾತಿನಲ್ಲಿ ವಿಶ್ವಾಸ ಬರೋದಕ್ಕಾಗಿ ಯಾಂ ಯಾವ ವೇದ ನಿತ್ಯತ್ವ ಪೌರುಷೇಯತ್ವವನ್ನು ವ್ಯಾಸ ವೇದವ್ಯಾಸರು ಸೂತ್ರೇ ಸೂತ್ರೇ ಅಂದ್ರೆ ಅನೇಕ ಸೂತ್ರಗಳಲ್ಲಿ, ಪ್ರತಿಯೊಂದು ಸೂತ್ರ ಅಂತ ಅರ್ಥ ಅಲ್ಲ, ಸೂತ್ರೇ ಸೂತ್ರೇ ಪ್ರತಿಯೊಂದು ಸೂತ್ರದಲ್ಲಿ ನಾವು ಒಂದು ಛಾಯೆಯಂತೆ ನೋಡಬಹುದು, ಬಟ್ ಸ್ಪೆಸಿಫಿಕ್ ಆಗಿ ಹೇಳಿದ್ದು ಅನೇಕ ಸೂತ್ರಗಳಲ್ಲಿ ಹೇಳಿದ್ದಾರೆ. ಜಗೌ ಹಾಡಿದ್ದಾರೆ, ಹೇಳಿದ್ದಾರೆ, ತಿಳಿಸಿದ್ದಾರೆ, ಯಾವುದು ಹರಿಹಿ ಹರಿಹಿ ಹರಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ತಾಂ ಶ್ರುತಿಂ ಕೋ ಅಪರಹ ಅಂತ ವೇದವನ್ನು ಬೇರೆ ಯಾರು ಕುರಿಯಾತ್ ಮಾನಂ ವಾ ಕಿಂ ತತೋ ಅಧಿಕಂ, ಯಾರು ಇದನ್ನು ಕಂಪೋಸ್ ಮಾಡಲಿಕ್ಕಾಗತ್ತೆ, ಹೂ ಕ್ಯಾನ್ ಕಂಪೋಸ್ ದಿ ವೇದಾಸ್, ಯಾರು ಇದನ್ನು ಕಂಪೋಸ್ ಮಾಡುವ ಸಾಮರ್ಥ್ಯ ಉಳ್ಳವರು ಇಲ್ಲ. ಪರಮಾತ್ಮ ತಾನೇ ಕೇಳಿದ್ದೀನಿ, ಇದು ನಾನು ಮಾಡಲಿಲ್ಲ ಅಂದ ಮೇಲೆ ನಾನು ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಹೊರಟವನು ಯಾರಿರ್ತಾನೆ, ಯಾರೂ ಇರೋದಿಲ್ಲ. ಅದಕ್ಕೆ ಮಾನಂ ವಾಹಿ ತಥೋ ಅಧಿಕಂ ಮಾನಂ ವಾ ಕಿಂ ಅಂದ್ರೆ ಯಾವುದು ಪ್ರಮಾಣ, ಈ ವೇದಕ್ಕಿಂತಲೂ ಹೆಚ್ಚು ಪ್ರಾಮಾಣ್ಯ ಇರುವುದು ಬೇರೆ ಯಾವುದು ಇದೆ, ಯಾವುದು ಇಲ್ಲ. ಈಸ್ ದೇರ್ ಎನಿಥಿಂಗ್ ವಿಚ್ ಇಸ್ ಎ ಗ್ರೇಟರ್ ಪ್ರಮಾಣ ದ್ಯಾನ್ ವೇದಾಸ್ ಶ್ರುತಿ ಅಂತ ಪ್ರಶ್ನೆ ಕೇಳಿ, ಅದು ಪ್ರಶ್ನ ಕೇಳುವುದರ ಮೂಲಕವಾಗಿ ಸಮಾಧಾನ, ಬೇರೆ ಯಾವುದಿದೆ ಅಂದ್ರೆ ಯಾವುದು ಇಲ್ಲ ಅಂತ ಅರ್ಥ. ಆದ್ದರಿಂದ ತಾಂ ಶ್ರುತಿಂ ಕೋಪಿ ಅಪರಹ ಕುರಿಯಾತ್ ಮಾನಂ ವಾ ಕಿಂ ತಥೋ ಅಧಿಕಂ, ತಥೋ ಅಧಿಕಂ ಮಾನಂ ಕಿಂ, ಅದಕ್ಕಿಂತಲೂ ಹೆಚ್ಚಾದ ಪ್ರಮಾಣ ಯಾವುದಿದೆ, ಯಾವುದು ಇಲ್ಲ ಅಂತ ಅರ್ಥ. ಅದನ್ನೇ ಇದು ಸ್ಪಷ್ಟವಾಗಿರುವ ಮಾತಾದ್ದರಿಂದ ಜಾಸ್ತಿ ವ್ಯಾಖ್ಯಾನಗಳಲ್ಲಿ ಹೆಚ್ಚು ಹೇಳಲಿಲ್ಲ. ಸೂತ್ರೇ ಸೂತ್ರೇ ಶ್ರುತತ್ವಾಚ ಶ್ರುತೇಹೇ ಚ ಇತ್ಯಾದಿ ಸೂತ್ರೇ ಅಪರಹ ಅಂದ್ರೆ ವ್ಯಾಸಾತ್ ಅಪರಹ, ವ್ಯಾಸರಕ್ಕಿಂತಲೂ ಬೇರೆ ಆದವರು ಯಾರು ಮಾಡಿದ್ದಾರೆ, ಅಪರರು ಸಮ್ಮನ್ ಎಲ್ಸ್ ಹೂ ಎಲ್ಸ್ ಇಸ್ ದೇರ್ ಅದರ್ ದ್ಯಾನ್ ವೇದವ್ಯಾಸರು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರಲ್ವಾ, ಅದನ್ನು ಅಷ್ಟೇ ಹೇಳಿದ್ದಾರೆ. ಇದಕ್ಕೆ ಸತ್ಯಪ್ರಮೋದರ ಟೀಕೆಯಲ್ಲೂ ಕೂಡ ಸೂತ್ರ ಐತಿ ಅಂತ ಹೇಳಿ, ಅದಕ್ಕೆ ಸೂತ್ರಗಳಲ್ಲಿ ಬರುವ ಕೆಲವು ಅಂಶಗಳು ಅಂದ್ರೆ ಅಲ್ಲೆಲ್ಲೆಲ್ಲಿ ಬರುವ ವಚನಗಳು ಹೇಳ್ತಾ ಇದ್ದಾರೆ. ಆಹ ಹಿ ತಥಾ ಹಿ ದರ್ಶಯತಿ ಇತ್ಯಾದಿ ನ ಇತಿ ಬೋಧಂ, ಇತ್ಯಾದಿ ನ ಇತಿ ಬೋಧಂ ಅಂದ್ರೆ ಏನು, ಸೂತ್ರದಲ್ಲಿ ಬರುವ ವಚನಗಳು ಕೆಲವು ಸೂತ್ರ. ಆಹ ಆಹ ಅಂದ್ರೆ ಇತ್ಯಾಹ ಹೇಳಿದರು, ಹೇಳಿದರು ಅಂದ್ರೆ ಏನಾಯ್ತು, ಹೇಳಿದರು ಅಂದ್ರೆ ಇಟ್ ಈಸ್ ಓರಲಿ ಟೋಲ್ಡ್, ಇಟ್ ಈಸ್ ನಾಟ್ ಕಂಪೋಸ್ಡ್. ಹೇಳಿದರು ಆಹ ಅಂದ್ರೆ ಹೇಳಿದರು. ತಥಾ ಹಿ ದರ್ಶಯತಿ ಅದನ್ನು ತೋರಿಸಿಕೊಟ್ಟರು ಅಂದ್ರೆ ರಚನೆ ಮಾಡಲಿಲ್ಲ, ತೋರಿಸಿಕೊಟ್ಟಿದ್ದಾರೆ, ಇದ್ದದನ್ನು ತೋರಿಸಿಕೊಟ್ಟಿದ್ದಾರೆ, ತೋರಿಸಿಕೊಟ್ಟರು ಅಂತ ಹೇಳಿ. ಸೊ ದರ್ಶಯತಿ ಇತ್ಯಾದಿ ಇತ್ಯಾದಿನ ಇತಿ ಬೋಧಂ, ಇತ್ಯಾದಿ ವಾಕ್ಯಗಳಿಂದ ಇತ್ಯಾದಿನ ಇತಿ ಬೋಧ್ಯಂ, ಇತ್ಯಾದಿ ವಾಕ್ಯಗಳಿಂದ ಇದನ್ನು ನಾವು ತಿಳಿಯಬೇಕು ಅಂತ ಹೇಳ್ತಾ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಹೇಳ್ತಾ ಇದ್ದಾರೆ 109ನೇ ಪದ್ಯದಲ್ಲಿ, ಅನಾದಿ ಉಪಾಧ್ಯಾಯ ಪಾರಂಪರ್ಯೇಣ ಏವ ನಿರೀಹಿತು ನಿಯತ ಏಕ ಪ್ರಕಾರತ್ವ ನಿತ್ಯತ್ವ ತಚ್ಚ ನ ಇತಿ ನ. ಒಂದು ಆಶ್ಚರ್ಯಕರವಾದ ವಿಷಯವನ್ನು ಒಂದು ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ಮೀಮಾಂಸಕರು ನಿರೀಶ್ವರ ನಿರೀಶಿತು ಅಂದರೆ ಈಶ್ವರ ಇಲ್ಲ ಅಂತ ಹೇಳುವ ಸಿದ್ಧಾಂತ ಯಾವುದಿದೆ ಅಂದರೆ ಮೀಮಾಂಸಕರು, ಮೀಮಾಂಸಕರನ್ನು ನಿರೀಶ ಸಿದ್ಧಾಂತ ಅಂದರೆ ನಿರೀಶ್ವರ ಮೀಮಾಂಸಕರು, ಅವರಿಗೆ ವೇದದ ಮೇಲೆ ಅಪಾರವಾದ ವಿಶ್ವಾಸ ಇದೆ, ಆದರೆ ಸರ್ವೋತ್ತಮನಾದ ಪರಮಾತ್ಮ ಇದ್ದಾನಂತ ಅವರು ಒಪ್ಪುವುದಿಲ್ಲ. ಇದು ಬಹಳ ಆಶ್ಚರ್ಯಕರ, ಅದು ಇನ್ನು ಮುಂಚೆ ಹೇಳ್ತಾರೆ ಆಶ್ಚರ್ಯಕರ ಅನ್ನೋ ವಿಷಯ. ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ನಿರೀಶಿತು ವೇದವನ್ನು, ಇಲ್ಲಿ ಟೀಕೆಯಲ್ಲಿ ಹೇಳುವಂಥದ್ದು, ಜಯತೀರ್ಥಿಯೇ ಕ್ವಚಿತ್ ಕ್ವಚಿತ್ ತಾರ್ಕಿಕಂ ಪ್ರತಿ ಮೀಮಾಂಸಕ ಉಕ್ತ ನಿಯತ ಏಕ ಪ್ರಕಾರಕತ್ವ ರೂಪಸ್ಯವ ಏಕ ಜಾತೀಯ ಕ್ರಮವತ್ವ ರೂಪಸ್ಯವ ನಿತ್ಯತ್ವಸ್ಯ ಪ್ರೌಢಿವಾದೇನ ಉಕ್ತತ್ವಾತ್ ತತ್ ಅಪಿ ಆಹ ಅನಾದೀತಿ ನಿರೀಶಿತು ಅಂದ್ರೆ ಮೀಮಾಂಸಕಸ್ಯ ಈಶ್ವರನಿಲ್ಲ ಅಂತ ಹೇಳುವಂತಹ ಮೀಮಾಂಸಕರ ನಿಯತ ಏಕ ಪ್ರಕಾರತ್ವ ಏಕ ಜಾತೀಯ ಕ್ರಮವತ್ವಸ್ಯ ಅಪಿ ಉಪಲಕ್ಷಣಂ. ಇಲ್ಲಿ ಉಪಲಕ್ಷಣ ಅಂದ್ರೆ ಏನು, ಏಕಜಾತಿತ್ವ ಏಕಕ್ರಮತ್ವ ಇಲ್ಲ, ಅವರು ಸರ್ವೋತ್ತಮನಾದ ಪರಮಾತ್ಮ ಒಪ್ಪೋದಿಲ್ಲ, ಆದರೆ ವೇದಗಳು ಮಾತ್ರ ಅವರು ಒಪ್ತಾರೆ ನಿತ್ಯ ಅಂತ ಒಪ್ತಾರೆ. ಅದು ಹೇಗೆ ರೀ, ಪರಮಾತ್ಮನೇ ಒಪ್ಪೋದಿಲ್ಲ ಅವರು, ವೇದಗಳು ನಿತ್ಯ ಅಂತ ಒಪ್ತಾರೆ, ಇದು ಹೇಗೆ? ಮೀಮಾಂಸಕರು ದೇವರೇ ಇಲ್ಲ ಅಂತ ಹೇಳುವವರು, ಅವರು ವೇದಗಳು ನಿತ್ಯ ಅಂತ ಒಪ್ಪುತ್ತಾರೆ, ಅವು ಅನಾದಿ ಅಂತಲೂ ಒಪ್ಪುತ್ತಾರೆ. ಯಾವ ಅಂದ್ರೆ ಈಗ ನಾವು ನೋಡ್ತೀವಿ, ನಾವು ನೋಡುವಾಗ ಇದು ಭಗವಂತನ ಬುದ್ಧಿಯ ಒಂದು ಪ್ರತಿಬಿಂಬ, ಉಪಾಧಿ ಅನ್ನುವುದು ಆ ಕ್ರಮತ್ವ ಅನ್ನುವುದೇ ಒಂದು ಉಪಾಧಿ ಅಂತೆ ಅಂತೇಳಿ ನಾವು ಎಷ್ಟೆಲ್ಲ ಅನುಸಂಧಾನ ಮಾಡ್ಕೊಳ್ಳಕ್ ಅವಕಾಶ ಇದೆ ನಮಗೆ, ಆದ್ದರಿಂದ ನಾವು ನಿತ್ಯ ಅಂತ ಹೇಳ್ತಾ ಇದ್ವಿ. ಅವ್ರಿಗೆ ಯಾವ ಅವಕಾಶವೂ ಇಲ್ಲ, ದೇವರಿದ್ದಾನಂತಲೂ ಒಪ್ಪೋದಿಲ್ಲ. ಸೊ ಅವರು ನಿತ್ಯತ್ವವನ್ನು ಹೇಗೆ ಒಪ್ತಾ ಇದೆ, ಏನು, ಹೌ ಇಸ್ ಇಟ್ ಪಾಸಿಬಲ್ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಅನಾದಿ ಇತಿ ಅಂತ ಹೇಳಿ ನಿಯತ ಏಕ ಪ್ರಕಾರತ್ವ ಏಕ ಜಾತಿಯ ಕ್ರಮತ್ವಸ್ಯ ಅಪಿ ಉಪಲಕ್ಷಣ ಅಂತ ಹೇಳುವಾಗ, ಅವರು ಅನಾದಿ ಉಪಾಧ್ಯಾಯ ಪರಂಪರೆಯನ್ನು ಒಪ್ತಾರೆ. ಯಾಕೆ, ಹೇ ವೇದಗಳು ಹೇಗಿರಿ ನಿಮ್ಗೆ ನಿತ್ಯವಾಯಿತು ಅಂತ ಯಾರಾದರೂ ಮೀಮಾಂಸಕರನ್ನು ಕೇಳಿದರೆ ಇದಕ್ಕೆ ಎಲ್ಲಿ ಪ್ರಖ್ಯಾತಿ ಇಲ್ಲ, ಒಂದು ಅನಾದಿಯಾಗಿ ಪರಮಾತ್ಮ ನೀವು ಒಪ್ಪೋದಿಲ್ಲವಲ್ಲ, ಯಾವ್ದು ಅನಾದಿ ವಸ್ತು ಅಂದ್ರೆ, ಇದೇ ಅನಾದಿ ಉಪಾಧ್ಯಾಯ ಪರಂಪರ ಅಂದ್ರೆ ಇದನ್ನು ಹೇಳಿದವರು ಇನ್ನೊಬ್ರು ಮುಂಚೆ ಹೇಳಿದ್ದಾರೆ, ಇನ್ನೊಬ್ರು ಮುಂಚೆ ಹೇಳಿದ್ದಾರೆ, ಇನ್ನೊಬ್ರು, ಹೀಗೆ ಅನಾದಿಯಾಗಿ ಪರಂಪರೆ ಇದೆ. ಫ್ರಮ್ ಬಿಗಿನಿಂಗ್ಲೆಸ್ ಟೈಮ್ ಇದರ ಪರಂಪರೆ ಬಂದಿದೆ, ದೇವ್ರು ಬೇಕಾಗಿಲ್ಲ, ವಿ ಡೋಂಟ್ ನೀಡ್ ಆಲ್ ಸುಪ್ರೀಂ ಪರಮಾತ್ಮ, ಆದ್ರೆ ಅನಾದಿ ಪರಂಪರೆ ಇದೆ. ಅನಾದಿ ಪರಂಪರೆಯ ಮೂಲಕವಾಗಿ ಹೇಳ್ತಾ ಇದ್ದಾರೆ, ಅನಾದಿ ಉಪಾಧ್ಯಾಯ ಪಾರಂಪರ್ಯೇನ, ಅನಾದಿಯಾಗಿ ಬರುತ್ತಿರುವಂತಹ ಉಪಾಧ್ಯಾಯ ಅಂದ್ರೆ ಒಬ್ಬರೊಬ್ಬರಿಗೆ ಹೇಳಿಕೊಡುವ ಆ ಪರಂಪರೆಯಿಂದಲೂ ನಿಯತ ಏಕ ಪ್ರಕಾರತ್ವ ನಿತ್ಯತ್ವ ತಚ್ಚ ನ ಇತಿ ನ, ಎರಡು ಡಬಲ್ ನ, ಅವರು ಕೂಡ ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂದರೆ ದೇವರನ್ನು ಒಪ್ಪದೇ ಇರುವ ಮೀಮಾಂಸಕರು ಸಹಿತ ಈ ನಿತ್ಯತ್ವವನ್ನು ಏಕ ಪ್ರಕಾರತ್ವ ಅಂದ್ರೆ ವೇದಗಳಲ್ಲಿ ಆಲ್ಟರೇಷನ್ ಇಲ್ಲ, ಮಿಲಿಯನ್ ಇಯರ್ಸ್ ಕಾಲಕ್ಕೆ ಹೇಗಿತ್ತು ಇವತ್ತು ಹಾಗೆ ಇದೆ, ದೇರ್ ಇಸ್ ನೋ ಆಲ್ಟರೇಷನ್. ಮಿಕ್ಕೆಲ್ಲ ಕಡೆ ಆಲ್ಟರೇಷನ್ ಬರಬಹುದು, ವೇದಗಳಲ್ಲಿ ಆಲ್ಟರೇಷನ್ ಬರೋದಿಲ್ಲ. ಆದ್ದರಿಂದ ಆಲ್ಟರೇಷನ್ ಇಲ್ಲ ಅನ್ನುವುದನ್ನು ಕೂಡ ಒಪ್ಪುತ್ತಾರೆ ಅವರು. ಏಕ ಪ್ರಕಾರತ್ವವನ್ನು ಒಪ್ಪುತ್ತಾರೆ, ನಿತ್ಯತ್ವವನ್ನು ಒಪ್ಪುತ್ತಾರೆ, ಅನಾದಿತ್ವವನ್ನು ಒಪ್ಪುತ್ತಾರೆ, ಉಪಾಧ್ಯಾಯ ಪರಂಪರೆಯನ್ನು ಒಪ್ಪುತ್ತಾರೆ, ಇಷ್ಟನ್ನು ಒಪ್ಪುತ್ತಾರೆ, ದೇವರನ್ನು ಒಪ್ಪೋದಿಲ್ಲ, ಆದರೆ ಇವೆಲ್ಲವೂ ಒಪ್ಪುತ್ತಾರೆ ಮೀಮಾಂಸಕರು. ಆದ್ದರಿಂದ ಹಾಗಿರುವಾಗ ದೇವರನ್ನು ಕೂಡ ಒಪ್ಪಿದವರಿಗೆ ಇನ್ನೂ ಸುಲಭ ಇದು, ಅದು ಮುಂಚೆ ಹೇಳ್ತಾ ಇರ್ದೆ ಹಾಗೆ ಅಂತೇಳಿ. ಬಟ್ ಬೇಸಿಕ್ ಆಗಿ ಈ ವಿಧವಾಗಿ ಮೀಮಾಂಸಕರು ಸಹ ದೇವರನ್ನು ಒಪ್ಪದೇ ಇರುವವರು ಸಹಿತ ವೇದ ನಿತ್ಯತ್ವವನ್ನು ಒಪ್ತಾರೆ. ಆದ್ದರಿಂದ ನಾವು ಯಾಕೆ ಒಪ್ಪಬಾರದು, ಬಿಕಾಸ್ ದೇವ್ರ ಮೇಲೆ ಮೂಢನಂಬಿಕೆ ಇಟ್ಕೊಂಡು ವೇದ ನಿತ್ಯ ಅಂತ ಹೇಳ್ತೀರಾ ಅಂತ ಯಾರಾದ್ರೂ ಕ್ರಿಟಿಸೈಸ್ ಮಾಡಿದ್ರೆ, ಇಲ್ಲ ರೀ ದೇವರನ್ನೇ ಒಪ್ಪದೇ ಇರುವವರು ಕೂಡ ಹೇಳ್ತಾರೆ ವೇದ ನಿತ್ಯ ಅಂತ ಹೇಳಿ. ಆದ್ದರಿಂದ ಅದು ಕಾರಣವಲ್ಲ, ಮೂಢನಂಬಿಕೆ ಕಾರಣವಲ್ಲ ವೇದ ನಿತ್ಯತ್ವ ಹೇಳೋದಕ್ಕೆ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ನಾನು ಇಲ್ಲಿಗೆ ಪಾಸ್ ಮಾಡ್ತಾ ಇದ್ದೀನಿ ರೀ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದ್ರಿ. ಹರೇಶ್ ಶ್ರೀನಿವಾಸ.